ಸೋಲುವುದಕ್ಕೆ ಮತ್ತೊಂದು ಕಾರಣ.
We want to continue looking at the reasons why we keep falling into sin and do not grow spiritually.
ಯಾಕೆ ನಾವು ಪದೇ ಪದೇ ಪಾಪದೊಳಗೆ ಬೀಳುತ್ತೇವೆ ಮತ್ತು ಆತ್ಮಿಕರಾಗಿ ನಾವು ಯಾಕೆ ಬೆಳೆಯುತ್ತಿಲ್ಲ ಎಂಬುದಕ್ಕೆ ಕಾರಣಗಳನ್ನು ನೋಡಿಕೊಳ್ಳೋಣ.
Perhaps this could solve the problem you are facing right now.
ಪ್ರಸ್ತುತ ನೀವು ಎದುರಿಸುತ್ತಿರುವಂತ ಸಮಸ್ಯೆಯನ್ನು ಇದು ಪರಿಹರಿಸುತ್ತದೆ.
A study we were considering the fact that under grace there is no need for any of us to be mastered by sin.
ನಾವು ಹಿಂದಿನ ಅಧ್ಯಾಯದಲ್ಲಿ ನೋಡಿಕೊಂಡ್ವಿ, ನಾವು ಕೃಪೆಗೆ ಕೆಳಗೆ ಇರುವುದರಿಂದ ಪಾಪದ ಅಧಿಕಾರದಲ್ಲಿ ನಾವಿರುವುದಿಲ್ಲ ಎಂಬುದಾಗಿ.
Grace is God's power that enables us to overcome.
ಕೃಪೆಯು ದೇವರ ಬಲವಾಗಿದೆ, ನಾವು ಜಯಗಳಿಸುವಂತೆ ಕೃಪೆಯು ನಮ್ಮನ್ನ ಶಕ್ತರನ್ನಾಗಿಸುತ್ತದೆ.
In fact, Romans 6:14 is such a clear promise. Sin shall not be master over you, for you are not under law, but under grace.
ರೋಮಾಪ್ರದವರ ಪತ್ರಿಕೆ 6:14 ಈ ರೀತಿಯಾಗಿ ಸ್ಪಷ್ಟವಾಗಿ ಹೇಳುತ್ತದೆ, ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು, ಯಾಕೆಂದರೆ ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಿ ಎಂಬುದಾಗಿ.
ಅಂಡ್ ಇಫ್ ವಿ ಡೂ ಫಾಲ್, ಇಫ್ ವಿ ಆರ್ ನಾಟ್ ಗ್ರೋಯಿಂಗ್ ಸ್ಪಿರಿಚುಲಿ ಇನ್ ದ ಸೆನ್ಸ್ ಆಫ್ ಓವರ್ಕಮಿಂಗ್ ಸಿನ್ಸ್ ದಟ್ ವಿ ಹ್ಯಾವ್ ಬೀನ್ ಕಾನ್ಸ್ಟೆಂಟ್ಲಿ ಡಿಫೀಟೆಡ್ ಬೈ ಇನ್ ದ ಪಾಸ್ಟ್. ವಿ ಕನ್ಸಿಡರ್ಡ್ ಇನ್ ಅವರ್ ಲಾಸ್ಟ್ ಸ್ಟಡಿ ದಟ್ ಒನ್ ಆಫ್ ದ ಪ್ರೈಮರಿ ರೀಸನ್ಸ್ ಕುಡ್ ಬಿ,
ನಾವು ಪದೇ ಪದೇ ಪಾಪದಲ್ಲಿ ಬೀಳ್ತಾ ಇದ್ದೀವಿ ಹಾಗೂ ಹಿಂದಿನ ಕ್ಷೇತ್ರಗಳಲ್ಲಿ ಸೋತಂತ ಪಾಪದಲ್ಲಿ ಬಿದ್ದಂತ ಪಾಪಗಳಲ್ಲಿಯೇ ಪದೇ ಪದೇ ಬೀಳ್ತಾ ಇದ್ದೀವಿ ಅನ್ನುವುದಕ್ಕೆ ಪ್ರಾಥಮಿಕ ಕಾರಣವನ್ನ ಹಿಂದಿನ ಅಧ್ಯಾಯದಲ್ಲಿ ನೋಡಿಕೊಂಡ್ವಿ.
ಅಂಡ್ ಆಫನ್ ಇಸ್ ದ ಫ್ಯಾಕ್ಟ್ ದಟ್ ವಿ ಡೂ ನಾಟ್ ಫಿಯರ್ ಗಾಡ್.
ಆ ಕಾರಣ ಏನಪ್ಪ ಅಂತಂದ್ರೆ ನಾವು ದೇವರಿಗೆ ಭಯಪಡದೆ ಇರುವಂತದ್ದಾಗಿದೆ.
ಯು ನೋ ಗಾಡ್ ಇಸ್ ಗಿವನ್ ಆಲ್ ಆಫ್ ಅಸ್ ಅ ಪ್ರೈವೇಟ್ ಏರಿಯಾ ಇನ್ ಅವರ್ ಲೈಫ್.
ನಿಮಗೆಲ್ಲರಿಗೂ ಗೊತ್ತು, ದೇವರು ನಮಗೆ ಒಂದು ಖಾಸಗಿ ಜೀವಿತವನ್ನ, ಖಾಸಗಿ ಕ್ಷೇತ್ರವನ್ನ ಕೊಟ್ಟಿದ್ದಾನೆ ಎಂಬುದಾಗಿ.
ಇಟ್ಸ್ ಅವರ್ ಥಾಟ್ ಲೈಫ್.
ಅದು ನಮ್ಮ ಯೋಚನಾ ಜೀವಿತ.
ನೋಬಡಿ ಕ್ಯಾನ್ ಎಂಟರ್ ಇನ್ ದೇರ್, ನಾಟ್ ಈವನ್ ಯುವರ್ ವೈಫ್ ಆರ್ ಯುವರ್ ಹಸ್ಬೆಂಡ್.
ಆ ಜೀವಿತಕ್ಕೆ ಯಾರು ನಿಮ್ಮ ಗಂಡನಾಗಲಿ ಅಥವಾ ಹೆಂಡತಿಯಾಗಲಿ ಪ್ರವೇಶ ಹೊಂದಲಿಕ್ಕೆ ಸಾಧ್ಯವಿಲ್ಲ.
The thoughts that go on in your mind are a private area.
ಆ ಒಂದು ಯೋಚನೆಗಳು ನಿಮ್ಮ ಖಾಸಗಿ ಕ್ಷೇತ್ರದಲ್ಲಿ ಓಡಾಡುತ್ತಿರುತ್ತವೆ.
And it is in that totally private area of your life that God tests to see whether you fear him or not.
ಆ ಸಂಪೂರ್ಣವಾದಂತ ಖಾಸಗಿ ಕ್ಷೇತ್ರದಲ್ಲಿ ದೇವರು ನಿಮ್ಮನ್ನ ಇಟ್ಬಿಟ್ಟು ಪರೀಕ್ಷೆ ಮಾಡುತ್ತಾರೆ, ಇವರು ನನಗೆ ಭಯಪಡುತ್ತಾರೋ ಇಲ್ಲವೋ ಎಂಬುದಾಗಿ.
And that is how God is testing the entire human race.
ಅದೇ ರೀತಿಯಾಗಿ ದೇವರು ಸಹ ಪ್ರತಿಯೊಬ್ಬ ಮನುಷ್ಯನನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ.
Consider for a moment, supposing your thoughts sounded out loud like your words. I'm sure God could have made man in such a way that our thoughts sound out loud just like our words do.
ಒಂದು ಕ್ಷಣ ಇದನ್ನ ಪರಿಗಣಿಸಿ, ದೇವರು ಏನಾದರೂ ನಿಮ್ಮ ಯೋಚನೆಯನ್ನ, ನಿಮ್ಮ ಮಾತು ಪ್ರತಿಯೊಬ್ಬರಿಗೂ ಕೇಳಿಸಿಕೊಳ್ಳುವಂತೆ ಆ ರೀತಿಯಾಗಿ ನಿಮ್ಮ ಯೋಚನೆಯನ್ನ ಮಾಡಿಬಿಟ್ಟಿದ್ರೆ,
would you then be more careful with your thoughts?
ಆಗ ನಿಮ್ಮ ಯೋಚನೆಗಳ ವಿಷಯದಲ್ಲಿ ತುಂಬಾ ಎಚ್ಚರಿಕೆಯಾಗಿರ್ತಿದ್ರ ನೀವು?
Then why are you not careful when your thoughts are silent and other people cannot hear it?
ಮತ್ತೊಬ್ಬ ಮನುಷ್ಯರು ಕೇಳದ ಹಾಗೆ ಮೌನವಾಗಿರುವಂತ ಯೋಚನೆಗಳ ವಿಷಯದಲ್ಲಿ ನೀವು ಯಾಕೆ ಎಚ್ಚರಿಕೆ ಉಳ್ಳವರಾಗಿಲ್ಲ?
Does it mean that you are not bothered whether God hears it? You are only concerned that men should not hear it?
ಅದರ ಅರ್ಥ ಏನಪ್ಪ ಅಂತಂದ್ರೆ ದೇವರು ಇದನ್ನ ಕೇಳಿಸ್ಕೊಳ್ತಾನೋ ಇಲ್ಲೋ ಅದ್ರ ಬಗ್ಗೆ ನೀವು ತಲೆ ಕೆಡಿಸಿಕೊಳ್ಳೋದಿಲ್ಲ, ನಿಮಗೆ ಏನ್ ಮುಖ್ಯ ಅಂದ್ರೆ ಮನುಷ್ಯ ಇದನ್ನ ಕೇಳಿಸ್ಕೊಳ್ತಾನೋ ಇಲ್ವೋ ಅದು ಮುಖ್ಯ ನಿಮಗಷ್ಟೇ.
That's an indication that we fear men more than we fear God.
ಆದ್ರ ಸೂಚನೆ ಏನಪ್ಪಾ ಅಂದ್ರೆ ನೀವು ಮನುಷ್ಯನಿಗೆ ಹೆಚ್ಚು ಭಯವನ್ನ ಪಡ್ತೀರಿ ದೇವರಿಗೆ ಭಯಪಡುವುದಕ್ಕಿಂತ.
I'm convinced that one of the most important things that you and I need to develop in our life is the fear of God.
ನಮ್ಮ ಜೀವಿತದಲ್ಲಿ ಒಂದು ಬಹುಮುಖ್ಯವಾದ ಸಂಗತಿಯನ್ನ ನಾವು ಬೆಳೆಸ್ಕೋಬೇಕು, ಹವ್ಯಾಸವನ್ನ ಬೆಳೆಸ್ಕೋಬೇಕು. ಅದೇನಪ್ಪ ಅಂದ್ರೆ ದೇವರಿಗೆ ಭಯಪಡುವಂತದ್ದು.
David said in one of the Psalms, come my children, I will teach you the fear of God. We have to learn it.
ದಾವಿದನು ಕೀರ್ತನೆಗಳಲ್ಲಿ ಒಂದು ಮಾತು ಹೇಳುತ್ತಾನೆ, ಬನ್ನಿರಿ ಮಕ್ಕಳೇ ದೇವರ ಭಯವನ್ನ ನಿಮಗೆ ಕಲಿಸ್ಕೊಡ್ತೇನೆ ಅಂತ. ಅದನ್ನ ನಾವು ಕಲಿಬೇಕು.
We have to learn through developing our senses to fear the presence of God who is always with us wherever we are, who hears every thought that passes through our mind as loudly as other people can hear our words.
ನಾವು ಒಂದು ಪ್ರಜ್ಞೆಯನ್ನು ಯಾವಾಗಲೂ ಇಟ್ಕೋಬೇಕು. ಅದೇನಪ್ಪಾ ಅಂತಂದ್ರೆ ದೇವರ ಸಾನ್ನಿಧ್ಯವು ನಾನು ಎಲ್ಲೇ ಹೋದ್ರೂ ಎಲ್ಲೇ ಇದ್ರೂ ಇದ್ದೇ ಇರುತ್ತದೆ ಎಂಬುದಾಗಿ. ನನ್ನ ಆಲೋಚನೆಗಳನ್ನು ದೇವರು ಕೇಳ್ತಾನೆ ಮತ್ತು ನೋಡ್ತಾನೆ. ಹೇಗೆ ನಮ್ಮ ಮಾತುಗಳನ್ನು ಪ್ರತಿಯೊಬ್ಬ ಮನುಷ್ಯನು ನೋಡ್ತಾನೆ ಮತ್ತು ಕೇಳಿಸ್ಕೊಳ್ತಾನಲ್ಲ ಹಾಗೆ.
It's not just that we need to fear God as much as we fear men.
ನಾವು ಮನುಷ್ಯನಿಗೆ ಭಯಪಡುವುದಕ್ಕಿಂತ ದೇವರಿಗೆ ಭಯಪಡುವಂತದ್ದು ಮಾತ್ರವಲ್ಲ.
That itself would bring a terrific deliverance. But certainly we are to fear him more.
ಅದು ನಮ್ಮನ್ನ ಒಂದು ರೀತಿಯ ಸೊಗಸಾದಂತ ಬಿಡುಗಡೆಗೆ ಕರ್ಕೊಂಡ್ಬರುತ್ತೆ. ಆದ್ರೆ ನಾವು ದೇವರಿಗೆ ಹೆಚ್ಚು ಭಯವನ್ನ ಪಡುವವರಾಗಿರಬೇಕು.
In fact, one of the sins mentioned in Romans 1 and verse 25 is that people worship the creature more than the creator.
ರೋಮಾಪುರದವರ ಪತ್ರಿಕೆ 1:25 ಈ ರೀತಿಯಾಗಿ ಹೇಳುತ್ತದೆ, ಜನರು ಸೃಷ್ಟಿಕರ್ತನೆಗಿಂತ ಸೃಷ್ಟಿಸಿದಂಥವುಗಳನ್ನು ಹೆಚ್ಚು ಆರಾಧಿಸುತ್ತಾರೆ ಎಂಬುದಾಗಿ.
They worship a man's opinion more than God's opinion.
ಮನುಷ್ಯರು ದೇವರ ಅಭಿಪ್ರಾಯಕ್ಕಿಂತ ಜನರ ಅಭಿಪ್ರಾಯಗಳನ್ನು ಆರಾಧಿಸುವವರಾಗಿರುತ್ತಾರೆ.
And we are all basically like that. You know, from childhood we grow up being afraid of people's opinions.
ನಾವೆಲ್ಲರೂ ಪ್ರಾಥಮಿಕವಾಗಿ ಅದೇ ರೀತಿಯಾಗಿದ್ದೇವೆ. ಚಿಕ್ಕಂದಿನಿಂದಲೂ ಸಹ ನಾವು ದೇವರಗಿಂತ ಮನುಷ್ಯರ ಅಭಿಪ್ರಾಯಗಳಿಗೆ ಹೆಚ್ಚು ಭಯಪಡುತ್ತಿರುತ್ತೇವೆ.
We want to impress people. But we're not so concerned about impressing the Lord.
ನಾವು ಮನುಷ್ಯರನ್ನ ಹೆಚ್ಚು ಮೆಚ್ಚಿಸುತ್ತೇವೆ, ದೇವರನ್ನ ಮೆಚ್ಚಿಸುವುದಕ್ಕೆ ನಾವು ಇಷ್ಟಪಡುವುದಿಲ್ಲ.
And that's the result of that is that we keep falling into sin.
ಅದರ ಫಲಿತಾಂಶವಾಗಿ ನಾವು ಪದೇ ಪದೇ ಪಾಪದೊಳಗೆ ಬೀಳ್ತಾ ಇರ್ತೇವೆ.
Because if we're going to be careless in our thought life, in our inner attitudes and motives, which nobody can see but God, there's never going to be any purity in our life. We're just going to be defeated constantly.
ನಾವು ಯಾರು ನೋಡದೆ ಇರುವಂತ ದೇವರು ಮಾತ್ರ ನೋಡುವಂತ ನಮ್ಮ ಯೋಚನಾ ಜೀವಿತದಲ್ಲಿ ನಮ್ಮ ಒಳಗಿನ ವರ್ತನೆಗಳು ಮತ್ತು ಉದ್ದೇಶಗಳಲ್ಲಿ ಅಜಾಗರೂಕರಾಗಿದ್ದರೆ ನಮ್ಮ ಜೀವಿತದಲ್ಲಿ ಶುದ್ಧತೆ ಎನ್ನುವುದು ಇರುವುದಿಲ್ಲ. ಅದರ ಬದಲಾಗಿ ನಮ್ಮ ಜೀವಿತದಲ್ಲಿ ಸತತವಾಗಿ ಸೋಲುತ್ತಿರುತ್ತೇವೆ.
So here is the number one reason why many people never make progress in overcoming sin. Because they have never sought to develop the fear of God in their life.
ಅನೇಕ ಜನರು ಇದಕ್ಕಾಗಿ ಪಾಪದಿಂದ ಜಯಗಳಿಸಲಿಕ್ಕೆ ಕಷ್ಟಪಡುತ್ತಾರೆ, ಯಾಕೆಂದ್ರೆ ಅವರು ದೇವರಿಗೆ ಭಯಪಡುವಂತಹ ವಿಷಯದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುವುದಿಲ್ಲ.
Now let me give you a second reason.
ನಿಮಗೆ ಎರಡನೇ ಕಾರಣ ಕೂಡ ಬಯಸ್ತೇನೆ.
The Bible says in Romans 1:17 that the righteous man will live by faith.
ಸತ್ಯವೇದದ ರೋಮಾಪುರದವರ ಪತ್ರಿಕೆ 1:17 ಈ ರೀತಿಯಾಗಿ ಹೇಳುತ್ತದೆ, ನೀತಿವಂತನು ನಂಬಿಕೆಯಿಂದಲೇ ಜೀವಿಸುವವನು ಎಂಬುದಾಗಿ.
All progress in the Christian life is by faith.
ಕ್ರೈಸ್ತ ಜೀವಿತದ ಪ್ರತಿಯೊಂದು ಬೆಳವಣಿಗೆಯು ನಂಬಿಕೆಯಿಂದಲೇ ಪ್ರಾರಂಭವಾಗುತ್ತದೆ.
And if you don't believe this promise, for example, in the letter of Jude, verse 24, where it says, Jesus can keep you from falling.
ಯೂದ 24ನೇ ವಚನದಲ್ಲಿ ಇರುವಂತ ವಾಗ್ದಾನವನ್ನ ನೀವು ನಂಬಲಿಲ್ಲವೆಂದರೆ ಅದರರ್ಥ ದೇವರು ಹೇಳುತ್ತಾರಲ್ಲಿ ದೇವರು ನಿಮ್ಮನ್ನ ಎಡವಿ ಬೀಳದಂತೆ ಕಾಪಾಡುತ್ತಾರೆ ಎಂಬುದಾಗಿ.
If you don't believe that, it's never going to take place in your life.
ನೀವು ಅದನ್ನ ನಂಬಲಿಲ್ಲ ಅಂದ್ರೆ ಆ ಒಂದು ವಾಗ್ದಾನವು ನಿಮ್ಮ ಜೀವಿತದಲ್ಲಿ ನೆರವೇರೋದಿಲ್ಲ.
If you don't believe that God is intensely interested in your living in victory over sin, you're never going to experience it in your life.
ನೀವು ಜಯದ ಜೀವಿತದಲ್ಲಿ ಜೀವಿಸಬೇಕು, ಪಾಪದ ಮೇಲೆ ಜಯವನ್ನ ಹೊಂದಬೇಕು ಅನ್ನುವಂತ ವಿಷಯದಲ್ಲಿ ದೇವರಿಗೆ ಅಪರಿಮಿತವಾದ ಆಸಕ್ತಿ ಇದೆ ಅಂತ ನೀವು ನಂಬಲಿಲ್ಲ ಅಂದ್ರೆ ಅದು ನಿಮ್ಮ ಜೀವಿತದಲ್ಲಿ ನೆರವೇರೋದಕ್ಕೆ ಸಾಧ್ಯನೇ ಇಲ್ಲ.
If you don't believe that sin is a serious matter, you're not going to overcome sin in your life.
ಪಾಪವು ಗಂಭೀರವಾದಂತ ವಿಷಯ ಎಂದು ನೀವು ನಂಬಲಿಲ್ಲವಾದರೆ ನಿಮ್ಮ ಜೀವಿತದಲ್ಲಿ ಪಾಪವನ್ನ ಜಯಿಸಲು ಸಾಧ್ಯವಾಗುವುದಿಲ್ಲ.
We need to have faith in the word of God.
ದೇವರ ವಾಕ್ಯದಲ್ಲಿ ನೀವು ನಂಬಿಕೆಯನ್ನ ಇರಿಸುವವರಾಗಿರಬೇಕು.
Let me give you one or two examples which would prove to you why sin is so serious.
ಪಾಪವು ಏಕೆ ಗಂಭೀರವಾದದ್ದು ಎಂಬುದಕ್ಕೆ ಒಂದು ಅಥವಾ ಎರಡು ಉದಾಹರಣೆಗಳನ್ನು ಕೊಡ ಬಯಸ್ತೇನೆ ನಿಮಗೆ.
In the beginning of the history of the human race, when God created Adam and Eve, he gave them only one commandment, not 10 commandments. One command.
ದೇವರು ಆದಾಮ ಮತ್ತು ಹವ್ವಳನ್ನು ಸೃಷ್ಟಿಸಿದಾಗ ಅವರಿಗೆ 10 ಆಜ್ಞೆಗಳನ್ನು ಕೊಡಲಿಲ್ಲ, ಕೇವಲ ಒಂದು ಆಜ್ಞೆಯನ್ನು ಕೊಟ್ಟನು.
And he told them not to eat of a particular tree. That was all. They lived with one commandment.
ಅವರಿಗೆ ದೇವರು ಹೇಳಿದ್ದೇನೆಂದರೆ ಒಂದು ಪ್ರತ್ಯೇಕ ಮರದ ಹಣ್ಣನ್ನು ಮಾತ್ರ ತಿನ್ನುವಂತಿಲ್ಲ ಎಂಬುದಾಗಿ, ಕೇವಲ ಒಂದು ಆಜ್ಞೆಯಿಂದ ಮಾತ್ರ ಅವರು ಜೀವಿಸುತ್ತಿದ್ದರು.
ಅಂಡ್ ಒನ್ ವುಡ್ ಥಿಂಕ್ they could have enjoyed life so much because that was a beautiful garden with everything available.
ಕೆಲವರು ಯೋಚಿಸಬಹುದು ಅಲ್ಲಿ ಎಲ್ಲವೂ ಲಭ್ಯವಿದೆ, ಅವರು ಸಂತೋಷ ಪಡಬಹುದಾಗಿತ್ತು ಆ ಏದೆನ್ ತೋಟದಲ್ಲಿ ಎಂಬುದಾಗಿ.
And all they had to do was keep one commandment, don't eat of that tree. That was not at all difficult.
ಅವರು ಒಂದು ಆಜ್ಞೆಯನ್ನು ಮಾತ್ರ ಪಾಲಿಸಬೇಕಾಗಿತ್ತು, ಆ ಪ್ರತ್ಯೇಕ ಮರದ ಹಣ್ಣನ್ನು ತಿನ್ನುವಂತಿಲ್ಲ ಅಂತ. ಅದು ಏನ್ ಕಷ್ಟವೇನಾಗಿದ್ದಿಲ್ಲ.
But they disobeyed that one commandment probably on the very first day.
ಆದರೆ ಅವರು ದೇವರ ಆ ಆಜ್ಞೆಗೆ ಅವಿಧೇಯರಾದರು ಮೊದಲ ದಿನವೇ.
And what was the result?
ಅದರ ಫಲಿತಾಂಶ ಏನು?
Did God give them a second chance?
ದೇವರವರಿಗೆ ಮತ್ತೊಂದು ಅವಕಾಶವನ್ನ ಕೊಟ್ಟನ?
No.
ಇಲ್ಲ.
He didn't say, okay, let's overlook this failure. You probably didn't realize how serious it was. I'll give you one more chance. There was no second chance.
ದೇವರು ಅವರಿಗೆ ಈ ರೀತಿಯಾಗಿ ಹೇಳಲಿಲ್ಲ, ಪರವಾಗಿಲ್ಲ ನಿಮ್ಮ ಸೋಲನ್ನ ಕಡೆಗಣಿಸಿರಿ, ಇದು ಎಂಥ ಗಂಭೀರವಾದಂತಹ ವಿಷಯ ಎಂದು ನೀವು ಗ್ರಹಿಸಿಕೊಂಡಿಲ್ಲ, ನಾನು ನಿಮಗೆ ಮತ್ತೊಂದು ಅವಕಾಶ ಕೊಡುತ್ತೇನೆ ಎಂಬುದಾಗಿ. ಅಲ್ಲಿ ಎರಡನೇ ಅವಕಾಶವಿರಲಿಲ್ಲ.
Now if our children make a mistake, we give them a second chance.
ನಮ್ಮ ಮಕ್ಕಳು ತಪ್ಪು ಮಾಡಿದಾಗ ಅವರಿಗೆ ಎರಡನೇ ಅವಕಾಶವನ್ನ ಕೊಡುತ್ತೇವೆ.
God never gave Adam and Eve a second chance. He turned them out of the garden immediately.
ದೇವರು ಆದಾಮ ಮತ್ತು ಹವ್ವಳಿಗೆ ಎರಡನೇ ಅವಕಾಶವನ್ನ ಕೊಡಲಿಲ್ಲ. ತಕ್ಷಣವೇ ಅವರು ಪಾಪ ಮಾಡಿದ ತಕ್ಷಣವೇ ದೇವರು ಅವರನ್ನ ಏದೆನ್ ತೋಟದಿಂದ ಹೊರಗಟ್ಟಿದನು.
Is it because God is not compassionate?
ಅದರರ್ಥ ದೇವರು ದಯೆಯುಳ್ಳವನು ಅಂತ ಅಲ್ವಾ?
Do you think you are more compassionate than God as a father when you give your child a second chance or a third chance or a tenth chance? Certainly not.
ನೀವು ನಿಮ್ಮ ಮಕ್ಕಳಿಗೆ ಎರಡನೇ ಅವಕಾಶ, ಮೂರನೇ ಅವಕಾಶ ಮತ್ತು ಹತ್ತನೇ ಅವಕಾಶ ಕೊಟ್ಟಿರ್ತೀರಾ? ದೇವರು ಆ ರೀತಿಯಾಗಿ ಯಾಕೆ ಕೊಡಲ್ಲ, ದಯೆಯುಳ್ಳವನಾಗಿಲ್ಲ ಅಂತ ನೀವು ನೆನೆಸ್ತೀರಾ? ನಿಶ್ಚಯವಾಗಿ ಆ ರೀತಿ ಆಗಲ್ಲ.
There's no one in the universe more compassionate and more merciful than God.
ಇಡೀ ಸೃಷ್ಟಿಯಲ್ಲಿ ದೇವರಿಗಿಂತ ಕರುಣೆಯುಳ್ಳವನು ದಯೆಯುಳ್ಳವನು ಮತ್ತೊಬ್ಬನು ಇಲ್ಲ.
If you have a little compassion in your heart, you got that from God.
ನಿಮ್ಮ ಹೃದಯದಲ್ಲಿ ಸ್ವಲ್ಪವಾಗಿ ದಯೆ ಅನ್ನುವಂತಿದ್ರೆ ಅದು ದೇವರಿಂದ ಬಂದಂತದ್ದು.
It's a little drop in the ocean of God's compassion.
ದೇವರ ದಯವೆಂಬ ದೊಡ್ಡ ಸಮುದ್ರದಲ್ಲಿ ಒಂದು ಹನಿ ಇದ್ದ ಹಾಗೆ ಅದು.
God loved Adam and Eve intensely. Why didn't he give them a second chance then?
ದೇವರು ಆದಾಮ ಮತ್ತು ಹವ್ವಳನ್ನ ಅಪರಿಮಿತವಾಗಿ ಪ್ರೀತಿಸಿದ್ರು, ಹಾಗಾದ್ರೆ ಯಾಕೆ ಅವರಿಗೆ ಎರಡನೇ ಅವಕಾಶವನ್ನ ಕೊಡಲಿಲ್ಲ ತಿದ್ಕೊಳ್ಳಿಕ್ಕೆ?
Because sin is so serious. It's not a light thing.
ಯಾಕೆಂದರೆ ಪಾಪವು ತುಂಬಾ ಗಂಭೀರವಾದಂತದ್ದು, ಅದು ಹಗುರವಾದಂತದ್ದಲ್ಲ.
And so right at the beginning of the Bible, you see the seriousness of sin in this one act of God in not giving Adam and Eve a second chance.
ಸತ್ಯವೇದದ ಪ್ರಾರಂಭದಲ್ಲಿ ದೇವರು ನಮಗೆ ಏನ್ ತಿಳಿಸ್ಕೊಟ್ಟಿದ್ದಾರಪ್ಪ ಅಂದ್ರೆ ಪಾಪದ ವಿಷಯವಾಗಿ ಇರುವಂತ ಗಂಭೀರತೆಯನ್ನ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ದೇವರು ಆದಾಮ ಮತ್ತು ಹವ್ವಳು ಪಾಪ ಮಾಡಿದ ತಕ್ಷಣ ಅವರಿಗೆ ಎರಡನೇ ಅವಕಾಶವನ್ನ ಕೊಡಲಿಲ್ಲ.
You know, many children take some of the commandments or the commands or the orders of their parents very lightly, saying, yeah, daddy and mommy won't mind even if I do it.
ನಿಮಗೆ ಗೊತ್ತು, ಅನೇಕ ಮಕ್ಕಳು ಕೆಲವು ಆಜ್ಞೆಗಳನ್ನ ಮಾಡ್ತಾರೆ ಅಥವಾ ತಮ್ಮ ಪೋಷಕರಿಗೆ ಲಘುವಾಗಿ ಆದೇಶಿಸಿ ಈ ರೀತಿಯಾಗಿ ಹೇಳ್ತಾರೆ, ಅಪ್ಪ ಅಮ್ಮ ನಾನು ಅದನ್ನ ಮಾಡಿದರೂ ಸಹ ತಲೆ ಕೆಡಿಸಿಕೊಳ್ಳಬೇಡಿ ಎಂಬುದಾಗಿ.
And very often they are right. They disobey their parents and their parents don't take it seriously and they let them go.
ಸಾಮಾನ್ಯವಾಗಿ ಮಕ್ಕಳು ಅದೇ ರೀತಿ ಇರುತ್ತಾರೆ, ಅವರು ಪೋಷಕರಿಗೆ ಅವಿಧೇಯರಾಗುತ್ತಾರೆ, ಅದನ್ನು ಪೋಷಕರು ಗಂಭೀರವಾಗಿ ತೆಗೆದುಕೊಳ್ಳದೆ ಅವರನ್ನು ಹಾಗೆ ಬಿಟ್ಟು ಬಿಡುತ್ತಾರೆ.
And it's possible that Adam and Eve felt in the same way. Well, God is a loving God and after all, he won't take it seriously if he just slip up a little bit.
ಆದಾಮ ಮತ್ತು ಹವ್ವಳು ಅದೇ ರೀತಿಯಾಗಿ ಯೋಚಿಸಿರಬಹುದು. ನನ್ನ ಪ್ರಕಾರ ಅವರು ಅನ್ಕೊಂಡ್ರು, ನಾವು ದೇವರಿಗೆ ಅಚ್ಚುಮೆಚ್ಚಿನವರು, ಪ್ರೀತಿ ಪಾತ್ರರು ಆಗಿದ್ದೇವೆ, ನಾವು ಮಾಡುವಂತ ಒಂದು ಪಾಪವನ್ನು ಗಂಭೀರವಾಗಿ ತಗೊಳ್ಳೋದಿಲ್ಲ ಅಂತ ನೆನೆಸಿದ್ರು.
They discovered that sin was serious. They discovered that one sin was enough to shut them out from God's presence forever.
ಆದ್ರೆ ಅವರು ಗ್ರಹಿಸಿಕೊಂಡಿದ್ದೇನೆಂದ್ರೆ ತಾವು ಮಾಡಿದಂತ ಒಂದು ಪಾಪದಿಂದ ದೇವರ ಸಾನ್ನಿಧ್ಯವು ಅವರಿಂದ ಹೊರಟು ಹೋಗಿತ್ತು ಎಂಬುದಾಗಿ.
Sometimes people say, oh, that was only one sin. Well, how many sins did Adam commit before he was shut out of God's presence forever? 20? 30? 100? No, not even 2. One.
ಕೆಲವು ಜನರು ಈ ರೀತಿಯಾಗಿ ಯೋಚಿಸ್ತಾರೆ, ಒಂದು ಪಾಪ ಮಾಡಿದ್ರೆ ಏನು ಅಷ್ಟೇನು ಗಂಭೀರವಾದದ್ದಲ್ಲ ಅಂತ. ಹಾಗಾದ್ರೆ ಆದಾಮ ಮತ್ತು ಹವ್ವಳು ಎಷ್ಟು ಪಾಪ ಮಾಡಿದ್ರು? 10, 20, 100? ಕೇವಲ ಒಂದು ಪಾಪವನ್ನ ಮಾತ್ರ ಮಾಡಿದ್ದವರು.
Why am I stressing this?
ಯಾಕೆ ನಾನು ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದೇನೆ?
I have found in my life very, very few believers who believe that even one sin is serious.
ನನ್ನ ಜೀವಿತದಲ್ಲಿ ಕೆಲವೇ ಕೆಲವು ವಿಶ್ವಾಸಿಗಳನ್ನ ಮಾತ್ರ ಕಂಡಿದ್ದೇನೆ ಒಂದು ಪಾಪವು ಗಂಭೀರವಾದದ್ದು ಎಂಬುದಾಗಿ ತಿಳಿದುಕೊಂಡವಂತವರನ್ನ.
It says in Romans 6:1, shall we continue in sin that grace may abound?
ರೋಮಾಪುರದವರ ಪತ್ರಿಕೆ 6:15 ವಚನದ ಮತ್ತೊಂದು ಅನುವಾದವು ಈ ರೀತಿ ಹೇಳುತ್ತದೆ, ಕೃಪೆಯು ಯಥೇಚ್ಛವಾಗಿದೆ ಎಂದು ಒಂದು ಸಲವಾದರೂ ಪಾಪ ಮಾಡಬಹುದು ಎಂಬುದಾಗಿ.
It says in Romans 6:15, and the literal translation of Romans 6:15 is, what shall we say then? Shall we sin even once that grace may abound?
ಮತ್ತು ರೋಮಾಪುರದವರ ಪತ್ರಿಕೆ 6:15 ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ಹಾಗಾದರೇನು, ನಾವು ಧರ್ಮಶಾಸ್ತ್ರಾಧೀನರಲ್ಲ ಕೃಪಾಧೀನರಾಗಿದ್ದೇವೆಂದು ಪಾಪವನ್ನು ಮಾಡಬಹುದಾ?
Have you ever asked yourself that question? Shall I sin even once?
ನೀವು ಯಾವತ್ತಾರ ಆ ಪ್ರಶ್ನೆಯನ್ನ ಕೇಳಿಕೊಂಡಿದ್ದೀರಾ, ನಾನು ಕೇವಲ ಒಂದು ಪಾಪನಾದರೂ ಮಾಡಬಹುದಾ ಅಂತ?
I wish we could see how serious sin was.
ನಾನು ನೆನೆಸ್ತೇನೆ ಪ್ರತಿಯೊಬ್ಬರು ನೀವು ಪಾಪವು ತುಂಬಾ ಗಂಭೀರವಾದದ್ದು ಅಂತ ನೆನೆಸಬೇಕು ಅಂತ.
ಇನ್ ಆಡಮ್ಸ್ ಟೈಮ್ ಅಂಡ್ ಇನ್ ಅವರ್ ಟೈಮ್ ದಟ್ ಇಸ್ ದ ಫಸ್ಟ್ ಪ್ರೂಫ್ ದಟ್ ಗಾಡ್ ಟೇಕ್ಸ್ ಸಿನ್ ವೆರಿ ಸೀರಿಯಸ್ಲಿ.
ಆದಾಮನ ಸಮಯದಲ್ಲಿ ಮತ್ತು ನಮ್ಮ ಸಮಯದಲ್ಲಿ ದೇವರು ಪಾಪವನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಎಂಬುದಕ್ಕೆ ಇದು ಮೊದಲ ಸಾಕ್ಷಿಯಾಗಿದೆ.
ದಟ್ ಅ ಕಂಪ್ಯಾಷನೇಟ್ ಮರ್ಸಿಫುಲ್ ಗಾಡ್ ಕುಡ್ ನಾಟ್ ಗಿವ್ ಆಡಮ್ ಅಂಡ್ ಈವ್ ಅ ಸೆಕೆಂಡ್ ಚಾನ್ಸ್ ಒನ್ ಸಿನ್ ಶಟ್ ದೆಮ್ ಔಟ್ ಆಫ್ ಹಿಸ್ ಪ್ರೆಸೆನ್ಸ್ ಪರ್ಮನೆಂಟ್ಲಿ.
ದಯೆ ಮತ್ತು ಕರುಣೆಯನ್ನು ಹೊಂದಿದಂತ ದೇವರು ಆದಾಮ ಮತ್ತು ಹವ್ವಳಿಗೆ ಎರಡನೇ ಅವಕಾಶವನ್ನ ಕೊಡಲಿಲ್ಲ. ಒಂದು ಪಾಪವು ಅವರನ್ನು ದೇವರ ಸಾನ್ನಿಧ್ಯದಿಂದ ಶಾಶ್ವತವಾಗಿ ಹೊರಗಟ್ಟಿತು.
And even if they never committed another sin in their whole life, they would have still gone to hell. One sin was enough.
ಅವರು ತಮ್ಮ ಮಿಕ್ಕ ಜೀವಿತದಲ್ಲಿ ಒಂದು ಪಾಪ ಬಿಟ್ಟು ಬೇರೆ ಏನು ಪಾಪ ಮಾಡಲಿಲ್ಲ ಅಂದಿದ್ರು ಕೂಡ ಅವರು ನರಕಕ್ಕೆ ಹೋಗ್ತಾ ಇದ್ರು, ಅವರನ್ನು ನರಕಕ್ಕೆ ಕಳಿಸಲಿಕ್ಕೆ ಒಂದು ಪಾಪ ಮಾತ್ರ ಸಾಕಿತ್ತು.
Now I want to show you a second example.
ನಾನು ನಿಮಗೆ ಈಗ ಎರಡನೇ ಉದಾಹರಣೆಯನ್ನು ತೋರಿಸ ಬಯಸುತ್ತೇನೆ.
This one was from the Old Testament. Now I'll show you an example from the New Testament. And it's not something you don't know.
ಇದುವರೆಗೂ ನಾನು ಹೇಳಿದ್ದು ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟಿದ್ದು, ಈಗ ನಾನು ಹೇಳುವಂತದ್ದು ಹೊಸ ಒಡಂಬಡಿಕೆಗೆ ಸಂಬಂಧಪಟ್ಟದ್ದಾಗಿದೆ. ನನ್ನ ಪ್ರಕಾರ ನಿಮಗೆ ಇದು ಗೊತ್ತಿರೋದಿಲ್ಲ.
Why did Jesus die on Calvary's cross?
ಯಾಕೆ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಮರಣ ಹೊಂದಬೇಕಾಗಿ ಬಂತು?
What was the reason? Sin.
ಅದಕ್ಕೆ ಕಾರಣ ಏನು? ಪಾಪ.
Supposing only one man had committed only one sin in the history of the human race.
ಉದಾಹರಣೆಗೆ ಇಡೀ ಸೃಷ್ಟಿಯಲ್ಲಿ, ಇಡೀ ಮಾನವನ ಸೃಷ್ಟಿಯಲ್ಲಿ ಒಬ್ಬನೇ ಒಬ್ಬ ಮನುಷ್ಯನು ಕೇವಲ ಒಂದು ಪಾಪವನ್ನ ಮಾಡಿದ್ರೆ,
tell me, do you think Jesus would have come down from heaven to die for that one man's one sin? I believe he would have.
ನನಗೆ ಹೇಳ್ರಿ, ಯೇಸು ಸ್ವಾಮಿ ಈ ಒಂದು ಪಾಪಕ್ಕಾಗಿ ಪರಲೋಕದಿಂದ ಇಳಿದು ಬರ್ತಿದ್ರ? ನಾನು ನಂಬ್ತೇನೆ ಬರ್ತಾ ಇದ್ರು ಎಂಬುದಾಗಿ.
You see, it's not just that he took the sins of the whole world, millions of sins. If one man only had committed only one sin, Jesus would still have to come and die to save that one man.
ಲಕ್ಷಾಂತರ ಮಂದಿ ಪಾಪ ಮಾಡಿದ್ದಕ್ಕಾಗಿ ಮಾತ್ರ ಯೇಸು ಸ್ವಾಮಿ ಬಂದ್ರು ಅಂತ ನೆನೆಸಬೇಡ್ರಿ. ನಾನ್ ನಂಬ್ತೇನೆ ಕೇವಲ ಒಬ್ಬನೇ ಒಬ್ಬನು ಒಂದೇ ಒಂದು ಪಾಪ ಮಾಡಿದ್ರು ಕೂಡ ಯೇಸು ಸ್ವಾಮಿ ಆತನನ್ನು ರಕ್ಷಿಸುವುದಕ್ಕೋಸ್ಕರ ಪರಲೋಕದಿಂದ ಇಳಿದು ಬರ್ತಿದ್ರು.
From that one sin, the consequences of that one sin.
ಕೇವಲ ಆ ಒಂದು ಪಾಪದ ಪರಿಣಾಮವಾಗಿ.
And when Jesus died, just before he died for 3 hours, we read the sun was darkened and at 12 noon it became like midnight on the earth.
ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮರಣ ಹೊಂದಿದಾಗ ಮಧ್ಯಾಹ್ನ 12 ಗಂಟೆಗೆ ಕತ್ತಲು ಎಂಬುವಂತದ್ದು ಆವರಿಸಿತ್ತು. ಸೂರ್ಯನು ಹೊರಟು ಹೋದನು.
Why did it become like midnight?
ಯಾಕೆ ಮಧ್ಯಾಹ್ನ ರಾತ್ರಿಯ ರೀತಿಯಲ್ಲಿ ಆಯ್ತು ಅಲ್ಲಿ?
Why did it become pitch dark at 12 noon?
ಯಾಕೆ ಅಲ್ಲಿ ತುಂಬಾ ದೊಡ್ಡ ಕತ್ತಲೆ ಎನ್ನುವಂತದ್ದು ಆವರಿಸಿತು ಮಧ್ಯಾಹ್ನ 12 ಗಂಟೆ ಸಮಯದಲ್ಲಿ?
Because God turned away his face from his own son. In all eternity that had never happened.
ಯಾಕೆಂದರೆ ದೇವರು ತನ್ನ ಮುಖವನ್ನ ತನ್ನ ಸ್ವಂತ ಮಗನಿಂದಲೇ ತಿರುಗಿಸಿಕೊಂಡರು, ನಿತ್ಯತ್ವದಲ್ಲಿ ಈ ರೀತಿಯಾಗಿ ಎಂದೂ ಆಗಿರಲಿಲ್ಲ.
God the Father and Son were in perfect fellowship for years.
ಯಾಕೆಂದರೆ ತಂದೆಯಾದ ದೇವರು ಮತ್ತು ಕರ್ತನಾದ ಯೇಸು ಕ್ರಿಸ್ತನು ಒಟ್ಟಿಗೆ ಅನ್ಯೋನ್ಯತೆಯಲ್ಲಿ ಹೆಚ್ಚು ಕಾಲ ಬಾಳ್ತಾ ಇದ್ರು.
But for 3 hours the Father turned away his face from his son.
ಆದರೆ ಆ 3 ತಾಸು ತನ್ನ ಸ್ವಂತ ಮಗನಿಂದ ತಂದೆಯಾದ ದೇವರು ತಮ್ಮ ಮುಖವನ್ನ ತಿರುಗಿಸಿಕೊಂಡರು.
Broke fellowship with his son.
ತನ್ನ ಮಗನೊಟ್ಟಿಗೆ ಅನ್ಯೋನ್ಯತೆಯನ್ನ ಮುರಿದುಕೊಂಡರು.
And what Jesus endured during those 3 hours was the agony of being forsaken by God, what we would call hell, on the cross.
ಆ ಮೂರು ತಾಸಿನಲ್ಲಿ ಯೇಸು ಕ್ರಿಸ್ತನು ಅನುಭವಿಸಿದಂತ ಬಾಧೆ ಏನಪ್ಪ ಅಂತಂದ್ರೆ, ದೇವರ ಅನ್ಯೂನತೆಯನ್ನ ಕಡಿತಗೊಂಡದ್ದು. ಅದರ ಅರ್ಥ ದೇವರು ಇಲ್ಲದೇ ಇರುವಂತ ನರಕವನ್ನ ಅನುಭವಿಸಿದ್ರು ಯೇಸು ಸ್ವಾಮಿ.
What is that proof? That sin is extremely serious.
ಅದರ ಗುರುತೇನು ಅಂದ್ರೆ ಪಾಪವು ಅತಿ ದೊಡ್ಡ ಗಂಭೀರತೆಯನ್ನ ಪಡೆದುಕೊಂಡಿದೆ ಎಂಬುದಾಗಿ.
That Jesus Christ has to suffer so much.
ಯೇಸು ಕ್ರಿಸ್ತನು ಹೆಚ್ಚು ಬಾಧೆ ಪಡಬೇಕಾಗಿ ಬಂತು ಈ ಪಾಪದ ಸಲುವಾಗಿ.
When we believe the word of God, we will take sin seriously.
ನಾವು ದೇವರ ವಾಕ್ಯವನ್ನ ನಂಬುವಾಗ ಪಾಪವನ್ನ ಗಂಭೀರವಾಗಿ ತೆಗೆದುಕೊಳ್ಳುತ್ತೇವೆ.
I am absolutely convinced, dear friends, that many of us have not overcome sin because we have not seen the seriousness of sin.
ನಾನು ನಂಬ್ತೇನೆ ಅನೇಕರು ಪಾಪದ ಮೇಲೆ ಜಯವನ್ನ ಹೊಂದಿರೋದಿಲ್ಲ, ಯಾಕೆಂದ್ರೆ ಪಾಪದ ಗಂಭೀರತೆನ ಅವರು ಅರಿಯದೇ ಇರುವ ಕಾರಣ.
If you got a leprous patch in your hand, what would you do? Would you ignore it or would you rush to a doctor?
Nimma kainalli kushtarogada macche kandu bandare neevu adanna nirlaksha maduttira athava vaidyara balli odi hogtira?
If you felt a pain in your stomach which you thought might be cancer, what would you do?
Nimma hotteyalli dodda navu kanisukolluto andre adu cancer embudagi nenasi yen maduttira neevu?
Would you delay in going and getting an x-ray or a scan and getting a doctor's opinion?
ನೀವು ವೈದ್ಯರ ಅಭಿಪ್ರಾಯನ ಪಡ್ಕೊಳ್ಳದೆ ಅಥವಾ ಎಕ್ಸ್ರೇ ಅಥವಾ ಸ್ಕ್ಯಾನ್ ಅನ್ನ ಮಾಡಿಸಿಕೊಳ್ಳದೆ ತುಂಬಾ ನಿಧಾನಗತಿಯನ್ನ ಮಾಡ್ತೀರಾ?
Why do we rush? Why do we take leave from our work the very next day and go to the doctor? Because we know these things are serious.
ಯಾಕೆ ಇಂಥ ವಿಷಯದಲ್ಲಿ ನಾವು ತುಂಬಾ ವೇಗವನ್ನ ಪಡ್ಕೊಳ್ತೇವೆ, ವೈದ್ಯರ ಬಳಿ ತೆರಳುತ್ತೇವೆ, ಕೆಲಸಕ್ಕೆ ನಾವು ಹೋಗದೇನೆ ತಕ್ಷಣ ಆಸ್ಪತ್ರೆಗೆ ತೆರಳುತ್ತೇವೆ? ಯಾಕೆಂದ್ರೆ ಈ ಎಲ್ಲಾ ಕಾಯಿಲೆಗಳನ್ನ ಗಂಭೀರವಾಗಿ ಪರಿಗಣಿಸಿರೋದ್ರಿಂದ.
ಸಪೋಸಿಂಗ್ ಯುವರ್ ಬ್ಲಡ್ ಟೆಸ್ಟ್ ಶೋಸ್ ದಟ್ ಯು ಗಾಟ್ ಏಡ್ಸ್, ವಾಟ್ ವುಡ್ ಯು ಡೂ? ಜಸ್ಟ್ ಇಗ್ನೋರ್ ಇಟ್?
ನಿಮ್ಮ ರಕ್ತದ ಪರೀಕ್ಷೆಯಲ್ಲಿ ಏಡ್ಸ್ ಇದೆ ಎಂಬುದಾಗಿ ಕಂಡು ಬಂದರೆ ಅದನ್ನ ನೀವು ಸರಳವಾಗಿ ತಗೊಳ್ಳುತ್ತೀರಾ? ನೀವು
ಹೌ ಮೆನಿ ಆಫ್ ಅಸ್ ಬಿಲೀವ್ ದಟ್ ಸಿನ್ ಇಸ್ ಮೋರ್ ಸೀರಿಯಸ್ ದನ್ ಆಲ್ ದೀಸ್ ಥಿಂಗ್ಸ್?
ಎಷ್ಟು ಜನ ನಂಬ್ತೀರಾ ಈ ಎಲ್ಲಾ ಕಾಯಿಲೆಗಳಿಗಿಂತ ಪಾಪವು ಹೆಚ್ಚು ಗಂಭೀರತೆಯನ್ನು ಪಡ್ಕೊಂಡಿದೆ ಎಂಬುದಾಗಿ?
Do you believe the word of God?
ದೇವರ ವಾಕ್ಯವನ್ನ ನೀವು ನಂಬ್ತೀರಾ?
Here is the reason, the number two reason why many people fall. They do not believe that sin is serious. They do not believe God's word that with grace you can overcome sin.
ಅನೇಕ ಜನರು ಯಾಕೆ ಬೀಳುತ್ತಾರೆ ಎಂಬುದಕ್ಕೆ ಎರಡನೇ ಕಾರಣ ಇಲ್ಲಿದೆ. ಪಾಪವು ಗಂಭೀರವಾದಂಥದ್ದು ಮತ್ತು ಕೃಪೆಯಿಂದ ನೀವು ಪಾಪವನ್ನ ಜಯಿಸುತ್ತೀರಿ ಎಂಬ ದೇವರ ವಾಕ್ಯವನ್ನು ಅವರು ನಂಬುವುದಿಲ್ಲವಾದ್ದರಿಂದ.
ಟೇಕ್ ಗಾಡ್ಸ್ ವರ್ಡ್ ಸೀರಿಯಸ್ಲಿ ಫ್ರಮ್ ಟುಡೇ ಆನ್ವರ್ಡ್ಸ್, ಎವ್ರಿ ವರ್ಡ್ ಆಫ್ ಗಾಡ್, ಅಂಡ್ ಸೀ ಇಫ್ ಇಟ್ ಡಸಂಟ್ ಮೇಕ್ ಅ ಡಿಫರೆನ್ಸ್ ಇನ್ ಯುವರ್ ಲೈಫ್.
ಇಂದಿನಿಂದ ದೇವರ ಪ್ರತಿಯೊಂದು ವಾಕ್ಯವನ್ನ ಗಂಭೀರವಾಗಿ ತೆಗೆದುಕೊಳ್ಳಿರಿ ಮತ್ತು ಅದು ನಿಮ್ಮ ಜೀವಿತದಲ್ಲಿ ವ್ಯತ್ಯಾಸವನ್ನು ತರುತ್ತದೆ ಎಂದು ನೋಡಿರಿ. ಆಮೆನ್.